ಕೆಟ್ಟವರು ಕೊಂದಿನ ಸಂತೋಷ ಇದೆ ಇದೆ, ಅದು ಮಾಡಿದ ಕೆಟ್ಟದನ್ನ ಕೊಂದಿನ ಸಮಾಧಾನ ಇದೆ, ಅದರ ಹೊರಗಿನ ನೋವು ಕಟ್ತಾ ಇದೆ. ಮುಂದೆ ಅರ್ಚಕರೇ ಆದಂತ ಯೋಚನೆ ಬೇರೆ ಮಾಡ್ತಾ ಇದೆ. ಆದ ಆತ ಮುಳುಬಾಗಿದಲ್ಲಿ ಶ್ರೀಪಾದರಾಜರಿದ್ದ ಕಾಲ, ಬೆಂಗಳೂರಿಗೆ ಬಹಳ ಹತ್ತಿರ ದೊಡ್ಡ ಜ್ಞಾನಿಗಳು ಆಗಿನ ಕಾಲಕ್ಕಿದ್ದವರು ಶ್ರೀಪಾದರಾಜರು. ಅವರ ಹತ್ರ ಹೋಗಿ ಕೇಳ್ಕೊಂಡಂತೆ ಸ್ವಾಮಿ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ಏನು ಬೇಕಾಗಿದೆ ಅಂತ ಕೇಳ್ತಾರೆ. ನನಗೆ ತುಂಬ ನೋವಾಗಿದೆ, ಬ್ರಹ್ಮಹತ್ಯೆ ಮಾಡಿ ತುಂಬ ದುಃಖವಾಗಿದೆ, ಆದರೆ ಅನಿವಾರ್ಯವಾಗಿತ್ತು. ಅವತ್ತು ಬ್ರಹ್ಮಹತ್ಯೆ ಮಾಡಬೇಕು ಅಂತ ಮಾಡಿದ್ಯೋ, ಅನಿವಾರ್ಯವಾಗಿ ಮಾಡಿದ್ಯೋ? ಬ್ರಹ್ಮಹತ್ಯೆ ನನ್ನ ಉದ್ದೇಶ ಅಲ್ಲ, ಪಾಪಿಟ್ಟು ಕೊಡೋ ಉದ್ದೇಶ ನನಗೆ ಅರ್ಥ ಆಗಿತ್ತೆ, ಹೊರತು ಬೇರೆ ಇಲ್ಲ. ನಾನು ಅಷ್ಟೇ ಬ್ರಹ್ಮಹತ್ಯೆ ಅಂತ ಅಷ್ಟೇ ನನ್ನ ಕರೆಯೋದಾದರೆ ತುಂಬ ನೋವಾಗಿದೆ ನನಗೆ, ನಾನು ಅದಕ್ಕೆ ತಯಾರಿಲ್ಲ ಅಂತ. ಅವರು ಹೇಳಿದರಂತೆ, ನೀನು ತುಂಬ ಆ ಬಗ್ಗೆ ಪಶ್ಚಾತ್ತಾಪವಾಗಿದೆಯ ಆಗಿದೆ ಅಂತ ಹೇಳಿದ್ದ. ಅವರು ಹೇಳಿದರಂತೆ, ಹಾಗಿದ್ರೆ ಒಂದು ಮರ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಕೇಳ್ತಾರೆ. ಏನ್ ಬೇಕಾದ್ರೂ ಮಾಡ್ತೇನೆ, ನನ್ನ ಪಾಪ ಹೋಗೋದಾದ್ರೆ ಪ್ರಾಣ ಬೇಕಾದ್ರೂ ಬಿಡ್ತೇನೆ ಅಂತ ಹೇಳಿದ್ರು. ತಕ್ಷಣ ಅವ್ರು ಹೇಳ್ತಾರೆ, ಪ್ರಾಣ ಬಿಡದೆ ಆಗಿದ್ರೆ ಬಿಟ್ಟುಬಿಡು ಅಂತ ಹೇಳಿದ್ರು. ಸರಿ, ಎದ್ದೇ ಬಿಡ್ತಾನೆ, ಎಷ್ಟೊಂದು ತಾಣ ಬಿಡ್ತೀವಿ ಬಾಯ್ದಂತ ಅರಷ್ಟೇ, ದೇವರಾಣೆ ತಾಣ ಬಿಡೋದಿಲ್ಲ, ಬರೀ ಬಾಯ್ದಂತಾರೆ, ತಾಣ ತೆಗೆದು ಪಾಪ ಹೋಗಿದೆ, ನಿಶ್ಚಿಂತನಾಗಿರು ಅಂತ ಹೇಳಿದ್ರು. ಮತ್ತೆ ಪೂಜೆ ವ್ಯವಸ್ಥೆ ಆಗಬೇಕಲ್ಲ, ಈಗ ಯೋಚನೆ ಮಾಡಬೇಡ, ನಮ್ಮ ಶಿಷ್ಯರು ವ್ಯಾಸರಾಜರು ಅಂತ ಇದ್ದಾರೆ, ಅವರನ್ನು ಕಳಿಸಿಕೊಡ್ತೇನೆ ಅಂತ ಕಳಿಸಿಕೊಡ್ತೇನೆ. ಈಗ ಮೊತ್ತ ಮೊದಲ ಬಾರಿಗೆ ಕೃಷ್ಣದೇವರಾಜನಿಗೆ ಮುಂದೆ ರಾಜರುಗಳಾಗ್ತಕ್ಕಂಥವ್ರು, ಈಗ ಮೊದಲೇ ಪ್ರವೇಶ ವೆಂಕಟೇಶ ತಿರುಪತಿ ಪ್ರವೇಶ ಮಾಡ್ತಾ ಇದ್ದಾರೆ. 12 ವರ್ಷಗಳ ಕಾಲ ಶ್ರೀನಿವಾಸನ ಪೂಜೆಯನ್ನು ಮಾಡ್ತಾರೆ. ಇವತ್ತಿಗೂ ದೇವಸ್ಥಾನದ ದಾಖಲೆಗಳು ಉಂಟು. 12 ವರ್ಷಗಳ ಕಾಲ ವೈಷ್ಣವ ಯತಿಗಳವರು, ಇಂಥ ಮಹಾನುಭಾವರು ಮುಂದೆ ಕೃಷ್ಣದೇವರಾಜನಿಗೆ ಕುಯೋಗವನ್ನು ಪರಿಹಾರ ಮಾಡ್ತಾರೆ. ವಿಶಿಷ್ಟವಾದ ರತ್ನಾಭಿಷೇಕದಿಂದ ಪೂಜಿತರಾಗ್ತಾರೆ. ಇವರು ಹಿರಿಯರ ಸಾಮ್ರಾಜ್ಯವನ್ನ ಆಳಿದ ಇಲ್ಲ ಮನೆತನಕ್ಕೇನೆ ರಾಜಗುರುಗಳಾಗ್ತಾರೆ. ವಿಶ್ವವಿಖ್ಯಾತಿಯ ಹಿರಿಮೆ ಬೇರೆ ದೇಶದ ಜನಗಳು ಹಂಪಿಗೆ ಬಂದಾಗ ವ್ಯಾಸರಾಜರನ್ನು ಉಲ್ಲೇಖ ಮಾಡ್ತಾರೆ. ಎಂಥ ಮಹಾನುಭಾವರನ್ನ ಕೃಷ್ಣದೇವರಾಜ ಇಟ್ಕೊಂಡಿದ್ದಾರೆ ಅಂತ ಹೊರಡ್ತಾರೆ. ಅಂತ ಇಷ್ಟು ಹಿರಿಮೆ ಕೃಷ್ಣದೇವರಾಜನಿಗೆ ಉಂಟು. ಅವರಿಂದ ಆರಾಧಿತರಾದವರು ಶ್ರೀ ವ್ಯಾಸತೀರ್ಥರು. 12 ವರ್ಷ ಪೂಜೆ ಮಾಡಿದರು. ಅಷ್ಟೊತ್ತಿಗೆ ಎಷ್ಟು ಉದಾತ್ತ ಸ್ವಭಾವ ಗೊತ್ತೇನು, ಮದುವೆಯ ದರ್ಶಕರು ತಮ್ಮ ಮಕ್ಕಳನ್ನೇ ಅದರ ಮೇಲೆ ಕೂಡಿಸಿ ಬರವಣಿಗೆ ಮಾಡ್ತಾ ಇದ್ರೆ ಇವರು ಪೂಜೆ ಮಾಡ್ತಾ ಇದ್ದಾರೆ. ಇವ್ರ ಕಣ್ಣೆಲ್ಲ ಯಾವ ಕಡೆಗಿದೆ? ನಾವು ವೇದಾಂತ ಸಾಮ್ರಾಜ್ಯದ ಪೀಠಾಧಿಪತಿಗಳು, ಪಾಠ ಪ್ರವಚನ ಮಾಡಿಕೊಂಡು ಗ್ರಂಥ ಪ್ರಸಾರ ರಚನೆ ಮಾಡ್ಕೊಂಡಿರಬೇಕಾದವರು, ಅನಿವಾರ್ಯವಾಗಿ ಇಲ್ಲಿದ್ದೇವೆ. ಉತ್ತರಾಧಿಕಾರಿಗಳು ಸಿಕ್ಕಷ್ಟ ಬಿಡಬೇಕು, ಅದು ಒಪ್ಪಿಸಬೇಕು ಅಂತ ಕಾಯ್ತಾ ಇದ್ರು.
ಪರಮಾತ್ಮನ ಸಂಕಲ್ಪ ಅಂದ್ರೆ ಆ ಅರ್ಚಕರನ್ನ ಕೊಂದಿದ್ದಲ್ಲ ರಾಜ, ಅದರಲ್ಲಿ ಒಬ್ಬಳು ಗರ್ಭಿಣಿಯಾಗಿದ್ಲಂತ ಹೆಂಡಂದ್ರ ಚಂದ್ರಪ್ಪಿ. ಅರ್ಚಕರಲ್ಲಿ ಒಬ್ಬರ ಹೆಂಡತಿ ಗರ್ಭಿಣಿಯಾಗಿದ್ಲಂತ. ಅವಳು ಮಗವನ್ನ ಎಂತ 12 ವರ್ಷ ಆಯ್ತಲ್ಲ, ಈಗ ಅದು ಉಪನಯನ ಮಾಡಿ ಅವರಿಗೆ ಪೂಜಾಧಿಕಾರ ಕೊಟ್ಬಿಟ್ರು. ಪೂಜಾಧಿಕಾರ ಇವತ್ತು ಯಾವ ಸರ್ಕಾರನೂ ಇಂಥ ಕೆಲಸ ಮಾಡಕ್ ತಯಾರಿ ಇರೋದಿಲ್ಲ. ಶ್ರೀನಿವಾಸನ ಪೂಜೆ 5 ನಿಮಿಷ ನೋಡೋದಕ್ಕೆ ನಾವು ಬೈಯೆಲ್ಲ ಕಣ್ ಮಾಡ್ಕೊಂಡಿರ್ತೇವೆ. ಕೈಗೆ ಅದಾಗಿ ಬಂದ ಪೂಜೆಯನ್ನ ಇನ್ನೊಬ್ಬರಿಗೆ ಸಕಾಲದಲ್ಲಿ ಕೊಟ್ಟು ತಕ್ಷಣ ನಾವು ಬಂದವರು ವ್ಯಾಸರಾಗಿ, ಆದ್ರಿಂದ ಅವರನ್ನ ಈಸು ಮುನಿಗಳಿದ್ದೇನು ಮಾಡಿದ ಶೇಷನಿಗೆ ಸಾಧ್ಯ, ಅಷ್ಟು ಪವಿತ್ರ ವ್ಯಕ್ತಿಗಳು ನಮ್ಮ ಶಿಷ್ಯರು ಅಂತ ಹೇಳಿ ಗುರುಗಳು ಕೊಂಡಾಡ್ತಾರೆ. ಈ ಕಡೆಗೆ ನರಸಿಂಹರಾಜನ ಚಂದ್ರಾತನದ್ದು ರಾಜನ ಬ್ರಹ್ಮಹತ್ಯೆ ಕಳೆದು ಬಿಟ್ರು, ಜನ ನಂಬಲಿಲ್ಲ, ಹೋಗೋ ಗಲಾಟೆ ಮಾಡಿಬಿಟ್ರು, ತಪಸ್ಸಿನ ಮಾಡಿಬಿಟ್ರು, ಯಾರಾದ್ರು ಕೈಯಲ್ಲಿ ಹೆಕ್ಕೋದೋ ಪ್ರಶ್ನೆ ಮಾಡೋ, ನಿನ್ನ ಪಾಪ ಹೋಯ್ತು ಅಂತ ಹೇಳ್ಬಿಡು. ಶ್ರೀಪಾದರಾಜ ಅಡಕ ಮಾಡಕ್ಕೆ ಶುರು ಮಾಡಿಬಿಟ್ರು ಜನಗಳೆಲ್ಲ. ಶ್ರೀಪಾದರಾಜರ ವಿಷಯ ಗೊತ್ತಾಯ್ತು, ಉಳಿದವರಾಗಿದ್ದರೆ ಅವ್ರು ಬಡಿ ಬಡಿ ಅಂತ ಹೇಳಿದ್ರು, ರಾಜರ ಆಚರಣೆ ಮೇಲೆ ಇತ್ತಲ್ಲ, ಎಕ್ಕಾದ್ ಮಾಡಬಹುದಾಗಿತ್ತು, ಹಾಗೆ ಮಾಡಲಿಲ್ಲ. ಇದು ನಮ್ಮ ಜ್ಞಾನಿಗಳ ವಿಶಿಷ್ಟ, ಪವಾಡ ಪುರುಷರಾದ ರೀತಿನೇ ಬೇರೆ, ಜ್ಞಾನಿಗಳ ರೀತಿನೇ ಬೇರೆ. ಅವ್ರು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಯಾವಾಗಲೂ ಅವಾಯ್ಡ್ ಮಾಡೋದಿಲ್ಲ, ಕನ್ವಿನ್ಸ್ ಮಾಡ್ತಾರೆ. ಯಾವಾಗಲೂ ನೀವು ತಮಾಷೆ ಮಾಡ್ತಾ ಇದ್ದೀರಾ, ಎಲ್ಲ ಬನ್ನಿ ಅಂತ ಕುಡಿಸಿಕೊಂಡ್ರು, ಎಲ್ಲರ ಎದುರು ಕುಡಿಸಿಕೊಂಡ್ರು. ಇದು ಐತಿಹಾಸಿಕವಾಗಿರದಂತ ಒಂದು ಆಧ್ಯಾತ್ಮಿಕ ಮಹತ್ವದ ಕಥೆ. ಎಲ್ಲ ಬಯೋರನ್ನೆಲ್ಲ ಕರೆಸ್ತಾರೆ, ಇದಕ್ಕೆ ಜ್ಞಾನಿಗಳು ಅಂತ ಕರೆಯೋದು. ಬಯೋರು ತಿರುಗಿ ಬೈದ್ರೆ ಜ್ಞಾನಿಗಳಲ್ಲ, ಅವರನ್ನು ಕನ್ವಿನ್ಸ್ ಮಾಡಿದ್ರೆ ಜ್ಞಾನಿಗಳು. ಎಲ್ಲ ಕುಡಿಸಿಕೊಂಡು ನಿಮಗೆ ಏನಾಗಿದೆ ಈಗ, ಶಂಖೋದಕದ ಮಹಿಮೆ ಗೊತ್ತಿಲ್ಲ, ಹೀಗೆಲ್ಲ ಮಾಡ್ತಾ ಇದ್ದೀರಿ ಅಷ್ಟೇ. ಶಂಖೋದಕದಿಂದ ನಾನು ಬ್ರಹ್ಮಹತ್ಯೆಯನ್ನು ಕಳೆದೆ ಅಂತ ಹೇಳಿದ್ರೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ, ನಂಬಿಕೆ ಪಡಕ್ಕೆ ತಯಾರಿಲ್ಲ, ಅಪಹಾಸ್ಯ ಮಾಡ್ತಿದ್ದೀರಿ ಅಷ್ಟೇ, ಉತ್ತರ ಕೊಡ್ತೇವೆ ನೋಡಿ ಅಂತ ಹೇಳ್ತಾರೆ. ಅದು ಶಕ್ತಿ ನಾವು ತೋರಿಸ್ತೇನೆ ನಿಮ್ಮ ಎದುರಿಗೆ ಅಂತ ಹೇಳ್ತಾರೆ. ನಿಜವಾದ ಪವಾಡ ಅಂದ್ರೆ ಬೂದಿಗೆದ್ದು ಕೂಡ ಪವಾಡ ಮಾಡೋದಿಲ್ಲ, ಅವರು ನಿಜವಾದ ಪವಾಡವನ್ನು ಮಾಡ್ತಾರೆ. 2-3 ಶುಭ್ರ ವಸ್ತ್ರ ಧರಿಸಿಬಿಟ್ಟರು, ಶುಭ್ರ ವಸ್ತ್ರಗಳನ್ನು ಧರಿಸಿ ಅದು ಹಸಲು ಅಚ್ಚೆ ಬಿಡಿ ಬಣ್ಣದ ವಸ್ತ್ರಗಳು, ಅವನ್ನ ಗೇರೆ ಎಣ್ಣೆಲೆ ಹಚ್ಚಿಸಿಬಿಟ್ರು. ಎರಡನ್ನ ಗೇರೆ ಎಣ್ಣೆ ಹಚ್ಚಿಬಿಟ್ಟು ಒಂದನ್ನು ಹಾಗೆ ಇಡ್ತಾರೆ, ರಿಸರ್ವ್ ಅದು ಒಂದೇ ಬಟ್ಟೆಯ ದೊಡ್ಡ ಭಾಗ 3 ತುಂಡು ಅದರ, ಒಂದು ತುಂಡನ್ನು ಹಾಗೆ ಎಲ್ಲರೆದುರಿಗೆ ಪ್ಯಾಕ್ ಮಾಡಿರ್ತಾರೆ, ಇನ್ನು 2 ಹಚ್ಚಿಬಿಡ್ತಾರೆ, ಒಂದನ್ನು ಮತ್ತೆ ಪ್ಯಾಕ್ ಮಾಡಿರ್ತಾರೆ, ಇದೊಂದನ್ನು ಎಲ್ಲರ ಕೈಲೆ ಕೊಡ್ತಾರೆ. ನಿಮಗೆ ಚಾಲೆಂಜ್, ಇದನ್ನು ಮತ್ತೆ ಬಿಡಿ ಮಾಡ್ತೀರಾ ಅಂತ ಕೇಳ್ತಾರೆ. ಮತ್ತೆ ಬಿಡಿ ಮಾಡ್ತೀರಾ? ಅವ್ರು ಹೇಳಿದರಂತೆ, ಟ್ರೈ ಮಾಡ್ತೇವೆ ಅಂತಾರೆ, ಫಸ್ಟ್ ಬಿಡಿ ಮಾಡ್ಲಿಕ್ಕಲ್ಲ, ಟ್ರೈ ಮಾಡ್ತೇವೆ ಅಂತ ಹೋದ್ರೆ ಎಲ್ಲ ಸೋಪ್ ಏನೇನು ಸಾಧ್ಯ ಇತ್ತು ಆಗಿನ ಕಾಲಕ್ಕೆ ಎಲ್ಲ ಪದ್ಧತಿ ಉಪಯೋಗಿಸಿಬಿಡ್ತಾರೆ. ಜೇರಣೆ ಅಂದ್ರೆ ಗೊತ್ತು, ಹತ್ತಿನ ಏನ್ ಮಾಡಿದ್ರೆ ಹೋಗೋದಿಲ್ಲ ಅದು, ಎಷ್ಟು ಪ್ರಯತ್ನ ಪಟ್ಟು ಕೂಡ ಹೋಗ್ಲೇ ಇಲ್ಲ ಅದು. ತಂದಿಟ್ರಂತೆ ನಮಗೆ ಆಗೋದಿಲ್ಲ, ನಮಗೆ ಆಗೋದಿಲ್ಲ ಅಲ್ಲ, ಯಾರಿಗೂ ಆಗೋದಿಲ್ಲ ಅಂತ ಮುಂದಿಟ್ಬಿಟ್ಟು ಯಾಕಂದ್ರೆ ಶ್ರೀಪಾದರಾಜ ಹೇಳ್ತಾನೆ, ನಾನು ಏನನ್ನೂ ತರಿಸೋದಿಲ್ಲ ಅದಕ್ಕೆ, ನಿಮ್ಮ ಎದುರಿಗೆ ಹಾಗೆ ಇಟ್ಟಿರ್ತೇನೆ ನೋಡಿ ಅಂತ ಪವಾಡ ಮಾಡಿದರೆ. ದೇವರಿಗೆ ಶಂಕೋದಕ ಅಂತ ಶಂಕದಲ್ಲ ತಿರುಗಿಸಿದಾಗಲ್ಲ ಶಂಕೋದಕ ಆಗೋದಿಲ್ಲ, ಮತ್ತೆ ದೇವ್ರ ಪೂಜೆ ಮಾಡ್ಬೇಕದಕ್ಕೆ ಪ್ರತಿನಿತ್ಯ ಮಾಡಿ ಅಭ್ಯಾಸ ಇರಬೇಕು, ಪರಮಾತ್ಮನಿಗೆ ಮಂಗಳಾರತಿ ಎಲ್ಲ ಆಗಬೇಕು, ಛತ್ರಂ ಸಮರ್ಥಯಾಗಿ ಚಾಪನ ಸಮರ್ಥ ಎಲ್ಲ ಷೋಡಶೋಪಚಾರ ಪೂಜೆಯನ್ನು ಪೂರೈಸಬೇಕು, ಅದಾದ ಮೇಲೆ ಶಂಕದಲ್ಲಿ ನೀರು ಹಾಕಿಕೊಂಡು ಅಭಿಮಂತ್ರಣ ಮಾಡಬೇಕು, ಅದಕ್ಕೆ ಮಂತ್ರ ಇದೆ, ಮಂತ್ರದಲ್ಲಿ ಭಗವಂತನಿಗೆ ಆರತಿಯಂತೆ ಎತ್ತಬೇಕು, ಆ ನೀರನ್ನು ಹಾಕಬೇಕು, ಅದು ಶಂಕೋದಕ ಇದ್ದಕ್ಕಿದ್ದಾಗ ತೊಂದರೆ ಇನ್ಸ್ಟೆಂಟ್ ಆಗಿ ತಯಾರು ಮಾಡಕ್ ಬರೋದಿಲ್ಲ ಅದನ್ನ, ಆ ಪದ್ಧತಿ ಅಲ್ಲಿವರೆಗೆ ಫಾಲೋ ಮಾಡಿದ್ರೆ ಮಾತ್ರ ಬರೋದು. ಎಷ್ಟೊತ್ತಿಗೆಲ್ಲ ಔಷಧಿಗಳಿಗೆ ಇಷ್ಟೇ ಇಷ್ಟಿರುತ್ತೆ ಹಾರ್ಟ್ ಅಟ್ಯಾಕ್ ಆದವರಿಗೆ 50,000 ರೂಪಾಯಿ ಆಗುತ್ತೆ ಅಷ್ಟು ಔಷಧಿ. ಯಾಕೆ ಸುಮ್ಮನೆ 2 ಗಂಟೆಗಳು ಬರೋದಲ್ಲ ಅದು, ಬರೋದು ಕಷ್ಟಪಟ್ಟು ಸಂಪಾದನೆ ಮಾಡೋದು. ಶಂಕೋದಕ್ಕೊಂದಾಗ ತಯಾರು ಮಾಡಿಬಿಟ್ಟು ಬಟ್ಟೆ ಇಳಿಸಿದ್ರಂತೆ, ಶಂಕೋದ ಕೈಯಲ್ಲಿ ಹಾಕೋತಾರೆ, ಪೋಕ್ಷ ಮಾಡಿದ್ರು ನೋಡಿ ನೋಡ್ತಿಲ್ಲಕ್ಕೆ ಅಷ್ಟು ಬದಲಿನಂತೆ ವೈಟ್ ಆಗಿಬಿಡುತ್ತಂತ, ಅಂಗಡಿಯಿಂದ ತಂದ ಬಟ್ಟೆ ಹೇಗಿತ್ತಲ್ಲ ಅಷ್ಟು ಬಿಳಿ ಆಗಿದೆ ಮಾಡಿದ್ದೆ ನೋಡಿದರೆ. ಈಗ ಇನ್ನೊಂದಿದೆಯಲ್ಲ ಅದನ್ನ ಅದನ್ನು ಶುದ್ಧ ಮಾಡ್ತಾರೆ, ಇದು ಶುದ್ಧ ಆಯ್ತು ಅದು ಶುದ್ಧ ಆಯ್ತು, ಎಷ್ಟು ಶುದ್ಧವಾಗಿತ್ತು ಅದು ರಿಸರ್ವ್ ಮಾಡಿಟ್ಟಿದ್ದಲ್ಲ ಮೊದಲೇ ಬೀಸಲ ಅದು ತೆಗೆದು ಮುಂದಿಟ್ಟರು, ಅವ್ರು ಒಂದೇ ರೀತಿ ಕಾಣ್ತಾ ಇದೆ ಮನೆ, ಅಂದ್ರೆ ಹೊಸದಾಯಿತಂದ ಬಟ್ಟೆ ಹೇಗಿದೆ ಅಷ್ಟು ಶುದ್ಧವಾಯಿತು. ಈ ಎಲ್ಲ ಏಕಾಂತರ ಕುತೂಹಲ ಮಾಡಿದ್ದಲ್ಲ, ತುಂಬಿದ ಸಭೆಯಲ್ಲಿ ಕೆಲಸವನ್ನು ಮಾಡ್ತಾರೆ, ಇದನ್ನು ಸ್ವತಃ ವ್ಯಾಸರಾಜರೇ ಕೊಂಡಾಡ್ತಾರೆ, ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ವ್ಯಾಸರಾಜರು ಕೊಂಡಾಡ್ತಾರೆ. ಶಂಕೋದಕದ ಮಹಿಮೆ ಇವತ್ತೆಲ್ಲ ನಮಗೆ ಪೂಜಾ ಸಾಧನ ವಸ್ತುಗಳನ್ನು ನಾವು ದೂರ ಮಾಡಿಬಿಟ್ಟಿದ್ದೇವೆ, ಮನೆಯಲ್ಲಿ ಭಗವದ್ಗೀತಾ ಪುಸ್ತಕ ಇರೋದಿಲ್ಲ, ದೇವರಿರೋದಿಲ್ಲ, ಸಾಲಿಗ್ರಾಮ ಇರೋದಿಲ್ಲ, ಚಕ್ರಾಗಿರೋ ಸುದರ್ಶನ ಇರೋದಿಲ್ಲ, ಜೊತೆಗೆ ಈ ಶಂಖ ಅದರ ಮಹಿಮೆ ಎಷ್ಟರ ಕೇಳಿರ್ತಾರೆ, ಅದು ಮನೆಯಲ್ಲಿ ಇದ್ರೇ ಎಷ್ಟು ಆಸುರಿ ಶಕ್ತಿಗಳ ದಮನವಾಗುತ್ತೆ, ತುಳಸಿ ಗಿಡ ಇದ್ರೆ ಧಾತ್ರಿ ಗಿಡ ಇದ್ರೆ ಎಷ್ಟು ಮಾಂತ್ರಿಕವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ತುಳಸಿ ಬದಲಾದವಳ ಮಹತ್ವವನ್ನ ಅಷ್ಟು ಆಯುರ್ವೇದ ಶಾಸ್ತ್ರ ನಿರೂಪಣೆ ಮಾಡಿದೆ, ಶಾಸ್ತ್ರಗಳೆಲ್ಲ ಸಾಕಷ್ಟು ವರ್ಣನೆ ಮಾಡಿದೆ, ಅದನ್ನೆಲ್ಲ ನಾವು ನಂಬಿ ಅನುಷ್ಠಾನಕ್ಕೆ ತಂದ್ರೆ ಎಷ್ಟೋ ಸಮಸ್ಯೆಗಳನ್ನ ಅತ್ಯಂತ ಖಚಿತವಾಗಿ ಅತ್ಯಂತ ಸುಲಭವಾಗಿ ದೇವರಲ್ಲಿ ಭಕ್ತಿ ಇನ್ನೂ ಬೆಳೆಯೋ ಹಾಗೆ ಪರಿಹಾರ ಮಾಡಿಕೊಳ್ಬೋದು. ಈ ರೀತಿ ದುಷ್ಟಶಕ್ತಿಯ ದಮನವಾಯಿತು. ಆ ಸಮಯಕ್ಕೆ ಕೃಷ್ಣ ಪರಮಾತ್ಮನ ಶಂಖಘೋಷದಿಂದ ಆದ ಪರಿಣಾಮವನ್ನು ದುಃಖದಲ್ಲ ಪಟ್ಟು ಹಾ ಎಂತ ಇದ್ದಾನೆ, ಮುಂದುವರಿಸ್ತಾ ಇದ್ದಾನೆ ಸಂಜಯ. ಅಥವ್ಯವಸ್ಥಿತಾನ್ ದೃಷ್ಟ್ವಾ ಭಕ್ತರಾಷ್ಟ್ರಾಂತ ಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾದೆ ಧನುರುದ್ಯಮ್ಯ ಪಾಂಡವ ಋಷಿಕೇಶವಿದಂ ವಾಕ್ಯಂ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ನಡೆದಿದ್ದಿಷ್ಟು ಇಷ್ಟೊತ್ತು ಅರ್ಜುನ ಬಗ್ಗೆ ಹೇಳಿದ್ದಿಲ್ಲ, ಈಗ ಶುರು ಮಾಡ್ತಾ ಇದ್ದಾರೆ. ದುರ್ಯೋಧನಾದಿಗಳಿಗೆ ಬಹಳಷ್ಟು ಪೆಟ್ಟು ಬಿತ್ತು, ತುಂಬಾ ನೋಯ್ತಾ ಇದ್ದಾರೆ. ಈ ಕಡೆಗೆ ಅರ್ಜುನ ಏನು ಮಾಡಿದ ಅಂದ್ರೆ, ಅಥ ವ್ಯವಸ್ಥಿತ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾದೆ ಧನು ಉದ್ಯಮ್ಯ ಪಾಂಡವ ಅಥ ಅನಂತರ ಕಪಿಧ್ವಜ ಕಪಿಧ್ವಜರಾದಂತಹ ಅರ್ಜುನನು ಮಾಡಿ ಮುಂದಿನ ಕೆಲಸ ಧನುರುದ್ಯಮ್ಯ ಧನುಸನ್ನು ಕೈಲಿ ತಗೊಂಡಂತೆ ಪ್ರವೃತ್ತೆ ಶಸ್ತ್ರ ಸಂಪಾದೆ ಇನ್ನೇನು ಯುದ್ಧ ಆಗಬೇಕಾಗಿತ್ತು ಆ ಸಮಯದೊಳಗೆ ಧನಸ್ಸನ್ನು ಕೈಲಿ ಹಿಡ್ಕೊಂಡು ದುರ್ಯೋಧನಾದರೂ ನಿಂತಿದ್ದನ್ನು ನೋಡಿ ಕೃಷ್ಣನ ಹತ್ರ ಬಂದು ಕೃಷ್ಣನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದ. ಒಂದೇ ರಥನ ಯಾಕೂ ಕೂತಿದ್ದಾರೆ, ಕೃಷ್ಣನಂದ ಸಂಭೋಜನ ಮಾತಾಡ್ತಾ ಇದ್ದ. ಏನೇ ನಡೀತು ಅಂದ್ರೆ ವ್ಯವಸ್ಥಿತ ದೃಷ್ಟ್ವ ಹಾಗೆ ನಿಂತ ಕೌರವರನ್ನು ಕಂಡು ಕಪಿಧ್ವಜ ಕಪಿಧ್ವಜನಾದಂತಹ ಅರ್ಜುನನು ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಮಾತು. ತುಂಬಾ ಜನ ಅರ್ಥ ಮಾಡಿಕೊಂಡಿಲ್ಲ, ತುಂಬಾ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಾವು ಭಗವದ್ಗೀತೆ ಮೊದಲಾದವುಗಳ ಬಗ್ಗೆ ಪ್ರಶ್ನೆ ಕೇಳ್ತೇವೆ, ಅಂತ ಪ್ರಶ್ನೆಗಳಲ್ಲಿ 100ಕ್ಕೆ 90 ಪ್ರಶ್ನೆಗಳು ಅವನು ಸರಿಯಾಗಿ ಓದದೇ ಇರೋದು, ಇನ್ನು ಉಳಿದ 10 ಪ್ರಶ್ನೆಗಳು ಅರ್ಥ ಮಾಡಿಕೊಡದೇ ಇರೋದಷ್ಟೇ. ಏನ್ ಪ್ರಶ್ನೆ ಆಗುತ್ತೆ ಜನ ಕೇಳೋದು, ಇದು ಹೇಗೆ ಸಾಧ್ಯ? ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ ಅಂತ ಹೇಳ್ತೀರಿ, ರಣರಂಗದಲ್ಲಿ ಹೇಳಿದ ಅಂತ ಹೇಳ್ತೀರಿ, ಯುದ್ಧ ನಡೀತಿರಬೇಕಾದ್ರೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಯುದ್ಧ ನಡೀತಿರಬೇಕಾದ್ರೆ ಹೇಗೆ ಉಪದೇಶ ಮಾಡ್ತಾನೆ ಕೃಷ್ಣ? ಶಸ್ತ್ರಾಸ್ತ್ರಗಳ ಗೊಂದಲ ಇದೆ, ಎಲ್ಲಿ ಶಸ್ತ್ರ ಬೀಳುತ್ತೆ ಅಂತ ಅಪಾಯ ಇದೆ, ಇಂಥ ಸನ್ನಿವೇಶದಲ್ಲಿ ಕೃಷ್ಣ ಉಪದೇಶ ಹೇಗೆ ಮಾಡಿದ? ಆದ್ದರಿಂದ ಭಗವದ್ಗೀತೆ ಅನ್ನೋದನ್ನ ಕೃಷ್ಣ ಉಪದೇಶ ಹಾಗೆ ಮಾಡಿದ್ದಲ್ಲ, ಕೃಷ್ಣ ಮಾಡಿದ್ದೇ ಅಲ್ಲ, ಆಗಂತೂ ಮಾಡಿದ್ದೇ ಅಲ್ಲ, ಅಕಸ್ಮಾತ್ ಮಾಡಿದ್ರೆ ಯಾವಾಗಲೂ ಒಮ್ಮೆ ಮಾಡಿರಬೇಕು, ಯಾರೋ ಮಾಡಿರಬೇಕು, ಅದಷ್ಟೊಂದು ಇಲ್ಲಿ ಯಾರೋ ಜೋಡಿಸಿರಬೇಕು ಅಂತ ಒಂದು ವಾದವು. ಭಗವದ್ಗೀತೆ ಅಲ್ಲಿ ಇರಲಿಲ್ಲ, ವೇದವ್ಯಾಸರು ಬರಲಿಲ್ಲ, ಕೃಷ್ಣನೂ ಹೇಳಲಿಲ್ಲ, ಮುಂದೆ ಯಾರೋ ಬರೆದವರು ಅದು ಜೋಡಿಸಿಬಿಟ್ಟಿದ್ದಾರೆ, ಇಂಟರ್ಪೋಲೇಷನ್ ಅಂತ ಕರೀತಾರಲ್ಲ, ಮತ್ತೆ ಸೇರಿಸಿಬಿಟ್ಟಿದ್ದಾರೆ ಅಂತ ವಾದ ಮಾಡ್ತಾರೆ. ಅವರ ಕಾರಣ ಏನು ಅಂದ್ರೆ, ಯುದ್ಧ ನಡೀತಿರ್ಬೇಕಾದ್ರೆ ಹೇಗೆ ಹೇಳಿದ, ಇಷ್ಟೇ ಅವರ ಕಾರಣ. ಅವ್ರ ಶ್ಲೋಕನೇ ಸರಿಯಾಗೋದಿಲ್ಲ. ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಯುದ್ಧ ನಡೀತಿರ್ಬೇಕಾದ್ರೆ ಹೇಳಿದ್ದಲ್ಲ ಅಂತ. ನಿರ್ಧಾರದಲ್ಲಿ ಹೇಳಿದ್ದ ಹೌದು, ಯುದ್ಧ ನಡೀತಿರ್ಬೇಕಾದ್ರೆ ಹೇಳಿದ್ದಲ್ಲ. ಅಲ್ಲಿ ವಾಚ್ಯ ನೋಡಿ, ಪ್ರವೃತ್ತೆ ಶತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಅದಕ್ಕೇನರ್ಥ ಗೊತ್ತಾ, ಶಸ್ತ್ರ ಸಂಪಾತೆ ಪ್ರವೃತ್ತೆ ಸತಿ. ಇದನ್ನು ಅಲ್ವತ್ತ ಅರ್ಥ ಮಾಡಿದ್ದಾರೆ. ಶಸ್ತ್ರಗಳು ನಡೆಯುತ್ತಿರಬೇಕಾದ್ರೆ, ಶಸ್ತ್ರ ಯುದ್ಧ ನಡೆಯುತ್ತಿರಬೇಕಾದ್ರೆ ತನುವಾದ ಮಾಡಿದವರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಹಾಗಲ್ಲ, ಪ್ರವೃತ್ತೆ ಶಸ್ತ್ರ ಸಂಪಾತೆ ಅಂತ ಕೇಳಿದರೆ ವರ್ತಮಾನ ಸಾಮೀಪ್ಯ ವರ್ತಮಾನ ವದ್ವಾ ಅಂತ ಒಂದು ವ್ಯಾಕರಣ ಸೂತ್ರ. ಇನ್ನು ಯುದ್ಧ ನಡೀತಾ ಇಲ್ಲ, ಯುದ್ಧ ನಡೆಯಕ್ಕೆಲ್ಲ ಸಿದ್ಧತೆಗಳು ಮುಗಿದು ಹೋಗಿದೆ ಅಂತ ಸನ್ನಿವೇಶದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಬೌಟ್ ಟು ಸ್ಟಾರ್ಟ್, ಜಸ್ಟ್ ಅಬೌಟ್ ಟು ಸ್ಟಾರ್ಟ್, ಹೊರತು ನಾಟ್ ಸ್ಟಾರ್ಟೆಡ್. ಯುದ್ಧನೇ ಶುರುವಾಗಿರಲಿಲ್ಲ, ಶುರುವಾಗಲಿಕ್ಕೆ ಸಿದ್ಧತೆಯಾಗಿದ್ದಷ್ಟೇ. ಆದ್ರಿಂದ ಯುದ್ಧ ನಡೀತಿರಬೇಕಾದ್ರೆ ಹೇಳಿದ ಪ್ರಸಂಗ ಬರಲಿಲ್ಲ, ನಡೀಲಿಕ್ಕೆ ಸಿದ್ಧತೆಯಾದಾಗ ಹೇಳಿದ್ದಷ್ಟೇ. ಒಂದು ಅಲ್ಲೊಂದು ಜನ ಪ್ರಶ್ನೆ ಮಾಡುವುದು, ರಾಘವೇಂದ್ರ ಸ್ವಾಮಿ ಹೀಗೆ ಬರೀತಾರೆ, ಇನ್ನೊಬ್ರು ಯಾರೋ ಹಾಗೆ ಬರೆದಿದ್ದಾರೆ, ನಿಮ್ಮರ್ಥ ನಿಮಗೆ ನಮ್ಮರ್ಥ ನಮಗೆ ಅಂತ ಹಾಕೊಂಡ್ಕೊಳ್ಬಾರ್ದು ಅಂದ್ರೆ ಹಾಗೆಲ್ಲ ಬಹಳ ಅನರ್ಥ ಆಗುತ್ತಷ್ಟೇ. ನಮ್ಮರ್ಥ ನಿಮ್ಮರ್ಥ ಅಂತ ಹೇಳಿದ್ರೆ ಅನರ್ಥ, ಸರಿಯಾದ ಅರ್ಥನೇ ಅದಕ್ಕೆ ಅರ್ಥ. ರಾಘವೇಂದ್ರ ಸ್ವಾಮಿ ಅರ್ಥ ಸರಿಯೋ ತಪ್ಪ ಹೇಗೆ ಹೇಳಬೇಕು ಅಂತ ಕೇಳಿದ್ರೆ, ಭಗವದ್ಗೀತೆಯನ್ನು ಓದಿರಿ, ಮುಂದೆ ಹೋಗಿ ಹಾಗೆ ಭಗವದ್ಗೀತೆ ಮುಗಿತಿರ್ಲಿಕ್ಕೇನೆ ಒಂದು ಅಧ್ಯಾಯ ಮುಂದೆ ಬರೋದು. ವಿಷ್ಣು ಪರ್ವದೊಳಗೆ ಮುಂದಿನ ಒಂದು ಪರ್ವ ಭಗವದ್ಗೀತಾ ಪರ್ವ ಅಂತ ಇದಕ್ಕೆ ಹೆಸರು. ಇದು ಮುಗಿತಿರ್ಲಿಕ್ಕೇನೆ ಒಂದು ಭಾಗ ಬರುತ್ತೆ. ಅಲ್ಲೇನಾಗುತ್ತೆ ಅಂದ್ರೆ, ಭಗವದ್ಗೀತೆಯ ಮಹಾತ್ಮವನ್ನು ಮೊದಲು ವರ್ಣನೆ ಮಾಡ್ತಾರೆ. ಯಾಸ್ವಯಂ ಪದ್ಮನಾಭಸ್ಯ ಉಪ ಪದ್ಮ ನಿರುಸೃತ ವರ್ಣನೆ ಮಾಡಿದ ಮೇಲೆ ಧರ್ಮರಾಜ ಏನು ಮಾಡಿದ ಅಂತ ಹೇಳ್ತಾರೆ. ಇದು ಶುರುವಾಗಿಲ್ಲ ಅಂತ ಹೇಳೋದಕ್ಕೆ ಕಥೆ ಹೇಳ್ತಿರೋದಷ್ಟೇ. ಈಗ ಧರ್ಮರಾಜ ಆಗ ತನ್ನ ಕಿರೀಟವನ್ನು ಕೆಳಗಿಟ್ಟನಂತೆ, ತನ್ನ ಕವಚವನ್ನು ಬಿಚ್ಚಿಟ್ಟನಂತೆ, ಬಿಲ್ಲುಬಾಣಗಳನ್ನು ಕೆಳಗಿಟ್ಟನಂತೆ, ಜೊತೆಗೆ ಕೆಳಗಿಳಿದು ತನ್ನ ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟು ಬಿಡ್ತಾನೆ. ಬಿಟ್ಟು ಭೀಷ್ಮರ ಕಡೆ ಹೊರಗೆ ಶುರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಶ್ಚರ್ಯನೇ ಆಶ್ಚರ್ಯ, ಅದು ಕೌರವರ ಕಡೆಗೆ ಅಂತೂ ಉಚ್ಚಾಪಕ್ಕೆ ಆಶ್ಚರ್ಯ ಅವರಿಗೆ. ಓಹೋ, ಧರ್ಮರಾಜ ಅಂತ ನಮ್ಗೆ ಗೊತ್ತಿತ್ತು, ಅವನೊಬ್ಬ ಅಂಜುಗುರುಕ, ಯುದ್ಧ ಶುರುವಾಯಿತು, ಈ ಕಡೆ ಬಂದ ನಮಸ್ಕಾರ ಮಾಡ್ತಾನೆ ಅಷ್ಟೇ ತಿಳ್ಕೊಂಡ್ಬಿಟ್ರೆ, ಸರೆಂಡರ್ ಆಗಿ ಬಂದ ಅಂತ ತಿಳ್ಕೊಂಡ್ಬಿಟ್ರಪ್ಪ. ಎಲ್ಲ ಚಪ್ಪಾಳೆ ಹಾಕ್ತಾ ಇದ್ದಾರೆ, ಹುಚ್ಚುಚ್ಚ ನಗುತ್ತಾ ಇದ್ದಾರೆ, ಧರ್ಮರಾಜ ಮುಂದೆ ಹೋಗ್ತಾನೇ ಇದ್ದಾನೆ. ಕೃಷ್ಣ ನೋಡಿದನಂತೆ, ಕೃಷ್ಣ ಅಂದ್ರೆ ಕೃಷ್ಣನೇ, ಭಗವಂತ ಭಗವಂತನೇ, ತಾನು ತಕ್ಕ ಕೆಲ ತಾನು ಹಾರಿದಂತೆ ಭಗವಂತ. ಹಾಗೆ ಧರ್ಮರಾಜನಿಗೆ ತಾನು ಹೋಗ್ತಾ ಇದ್ದಾನೆ ಕೃಷ್ಣ. ಇದನ್ನೇ ದಾಸರ ಹೇಳಿ, ಮುಕುದ ಜನ ಮುಂದೆ ನೀನವರ ಹಿಂದೆ, ಅರ್ಜುನ ಮುಂದೆ ಮುಂದೆ ಕೃಷ್ಣ ಹಿಂದೆ ಹಿಂದೆ. ಯಾವಾಗ ಕೃಷ್ಣ ಹೊರಟೋ ಭೀಮ ತಾನು ಹಾರ್ತಾನೆ, ಕೃಷ್ಣನ ತಾನು ಹೋಗ್ತಾ ಇದ್ದಾನೆ. ಅರ್ಜುನ ನಕುಲ ಸಹದೇವರು ಇಡೀ ಕುಟುಂಬನೇ ಹಾಕಿ ಹೋಗ್ತಾನೆ. ಅಂದ್ರೆ ಭಗವಂತನನ್ನ ಹೇಗೆ ನಂಬಿದವರು ಅವರೆಲ್ಲ, ಧರ್ಮರಾಜ ಮುಂದೆ ಕೃಷ್ಣ ಹಿಂದೆ ಭೀಮಾದಿಗಳೆಲ್ಲ ಜೊತೆ ಹೋಗ್ತಾ ಇದ್ದಾರೆ. ಆ ರೀತಿ ಹೋಗ್ತಾ ಹೋಗ್ತಾ ಭೀಷ್ಮರ ಹತ್ರ ಹೋದನಂತೆ ಧರ್ಮರಾಜ. ಹೋಗಿ ಭೀಷ್ಮರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ, ಸಾಕಾಗ ನಮಸ್ಕಾರವನ್ನು ಮಾಡ್ತಾನೆ, ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಜನಕ್ಕೆ ಶಾಕ್ ಆಯ್ತು, ಇಷ್ಟೊತ್ತೇನ್ ತಿಳ್ಕೊಂಡಿರೋ ಜನಗಳು, ಸ್ವಾಮಿ ದಯವಿಟ್ಟು ಬಿಟ್ಟುಬಿಡಿ, ಯುದ್ಧ ಮಾಡಕ್ಕೆ ಹೋಗೋದಿಲ್ಲ, ನಾವು ನಮ್ಮ ಕೈಲಿ ಆಗೋದಿಲ್ಲ, ರಾಜ್ಯನೂ ಬೇಡ, ಕೋಶನೂ ಬೇಡ, ಪರ್ಮಿಷನ್ ಕೊಟ್ಟು ಓಡಿ ಬಿಡ್ತೇವೆ ಅಂತ ಹೇಳಕ್ಕೆ ಹೋಗಿದ್ದ ತಿಳ್ಕೊಂಡ್ಬಿಟ್ಟಿರ್ತಾರೆ. ಧರ್ಮರಾಜ ಮಾತಾಡ್ತಾನೆ, ತಾತ ನೀವು ಪೂಜ್ಯರು ಮಾನ್ಯರು, ನಮ್ಮನ್ನೆಲ್ಲ ಎತ್ತಿ ಆಡಿಸಿ ಬೆಳೆಸಿದವರು, ಆದರೆ ಇವತ್ತು ಕಾಲ ಬಂದಿದೆ, ಅನಿವಾರ್ಯವಾಗಿ ನಿಮ್ಮೇಲೆ ಯುದ್ಧ ಮಾಡತಕ್ಕಂತಹ ಪರಿಸ್ಥಿತಿ ಬಂದಿದೆ. ಇದು ನಮ್ಮ ಮನಸ್ಸಿಗೇನು ಸಂತೋಷ ಕೊಡ್ತಾ ಇಲ್ಲ, ಅನಿವಾರ್ಯ ಇದು. ನೀವು ಆ ಕಡೆ ನಿಂತಿರೋದ್ರಿಂದ, ನಾವು ಭಗವಂತನ ಪೂಜೆಗೋಸ್ಕರ ಯುದ್ಧ ಮಾಡಲೇಬೇಕಾಗಿರೋದ್ರಿಂದ ಯುದ್ಧ ಮಾಡ್ತಾನೇ ಇದ್ದೇವೆ, ಆದರೆ ನೀವು ಪೂಜ್ಯರಾದ್ದರಿಂದ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೇನೆ. ನಿಮ್ಮಂಥ ಪೂಜ್ಯರ ಮೇಲೆ ತಾತನ ಮೇಲೆ ಶಸ್ತ್ರಾಸ್ತ್ರ ಪ್ರಯೋಗ ಮಾಡಬೇಕಾದ ಪ್ರಸಂಗ ಬಂದಿದೆ, ದಯವಿಟ್ಟು ಅನಿವಾರ್ಯ ಇದು, ಕ್ಷಮಿಸಿ ಅನುಮತಿ ಕೊಡಬೇಕು ಅಂತ ಕೇಳಿ. ಅನುಮತಿ ಕೊಡಬೇಕಷ್ಟೆ. ಈ ಮಾತು ಕೇಳುತ್ತಿರಲಿಕ್ಕೆ ಭೀಷ್ಮರಿಗೆ ತಡಕೊಳ್ಳಕ್ಕಾಗಲಿಲ್ಲಂತೆ, ಪಾಪ ಅವರ ಕಣ್ಣಲ್ಲಿ ನೀರೇ ಬಂತಂತೆ, ಆಶ್ಚರ್ಯ ಪಡ್ತಾರೆ. ಭಲೆ ಧರ್ಮರಾಜ, ಅದಕ್ಕೆ ನಿನ್ನ ಧರ್ಮರಾಜ ಅಂತಾನೆ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮರಾಜ ಅಂತ ಕರೆಯೋ, ಹೋಗು ಹೋಗು ಅವಶ್ಯ ಯುದ್ಧ ಮಾಡು ಅಂತ ಹೇಳ್ತಾರೆ. ಯುದ್ಧ ಮಾಡು, ನೀನು ಗೆಲ್ಲು, ನೀನು ತಪ್ಪು ಮಾಡ್ತಾ ಇಲ್ಲಯ್ಯ, ತಪ್ಪು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಭೀಷ್ಮರು. ಇದು ಅವ್ರ ಬಾಯಲ್ಲಿ ಬರುತ್ತೆ, ಅರ್ಥಸ್ಯ ಪುರುಷೋ ದಾಸಃ, ನಾವೆಲ್ಲ ಹಣಕಾಸುಗಳಿಗೆ ದಾಸರಾಗಿ ಬಿಟ್ಟಿದ್ದೇವೆ, ದುರ್ಯೋಧನೆಗೆ ದಾಸರಾಗಿ ಬಿಟ್ಟಿದ್ದೇವೆ, ಆದ್ರಿಂದ ನಾವು ತಪ್ಪಾಡ್ತಾ ಇದ್ದೇವೆ ಧರ್ಮರಾಜ, ನೀನು ತಪ್ಪಾಡ್ತಾ ಇಲ್ಲ, ಹೋಗು ನೀನು ಹೋಗು, ಯುದ್ಧವನ್ನು ಮಾಡು, ಅಷ್ಟೇ ಅಲ್ಲ ನಿನಗೆ ಯಶಸ್ಸು ನಿನಗೇ ಸಿಗುತ್ತೆ ಅಂತ ಹೇಳ್ಬಿಟ್ರಂತಾಗಲೇ ಘೋಷಣೆ ಮಾಡ್ತಾ ಇದ್ದಾರಾಗಲೇ. ಯಾಕಕ್ಕೆ ಗೊತ್ತಾ, ಯಥೋ ಧರ್ಮ ತಥ ಕೃಷ್ಣ, ಯಥ ಕೃಷ್ಣ ತಥೋ ಜಯ.
ಧರ್ಮ ಇದ್ದಲ್ಲಿ ಕೃಷ್ಣ, ಕೃಷ್ಣ ಇದ್ದಲ್ಲಿ ಜಯ. ನೀವು ಗೆಲ್ತೀರಿ, ನಾವು ಸೋಲ್ತೇವೆ, ನಾವು ಸಾಯ್ತೇವೆ ಅಂತ ಹೇಳ್ಬಿಟ್ಟಿರ್ತಾರೆ. ಈ ಮಾತು ನಡೆಯಿತು. ದ್ರೋಣರತ್ನ ಹೋದ ಮೇಲೆ ಧರ್ಮರಾಜ ನಮಸ್ಕಾರ ಮಾಡ್ದ, ಗುರುಗಳೇ ನಿಮಗೂ ಅಷ್ಟೇ ಪ್ರಾರ್ಥನೆ, ನೀವು ಪಾಠ ಹೇಳಿಕೊಟ್ಟವರು, ನಿಮ್ಮನೇ ಹೊಡಿಬೇಕಾಗಿದೆ, ಅನಿವಾರ್ಯ, ದಯವಿಟ್ಟು ನನಗೆ ಅನುಮತಿ ಕೊಡು ಅಂತ ಕೇಳ್ತಾರೆ. ಅವರು ಅದೇ ಮಾತು ಹೇಳ್ತಾರೆ, ಜಯೋಸ್ತು ಪಾಂಡವಾರಾಮ ಅಂತ ಹೇಳಿದಾಗೆ ನಿಮಗೇ ಜಯ ಧರ್ಮರಾಜ, ನಾನು ಬೇರೆ ಏನು ಹೇಳೋದಿಲ್ಲ, ಅವೆಲ್ಲ ಸಾಯೋರು, ನೀವೆಲ್ಲ ಬದುಕುವವರು, ನಾನು ಅನುಮತಿ ಬೇಕಾ, ಖಂಡಿತ ಕೊಟ್ಟಿದ್ದೇನೆ, ಹೋಗಿ ನೀವು ಗೆದ್ದೇ ಗೆದ್ದೀರಿ ಅಂತ ಹೇಳಿ ಕೃಪಾಚಾರಕ್ಕೆ ಹೋಗ್ತಾರೆ ಧರ್ಮರಾಜ. ಇನ್ನೂ ಎಷ್ಟು ಅದೆಲ್ಲ ಹೇಳ್ತಾ ಇಲ್ಲ, ನಾನೀಗ ಪ್ರಸಂಗಕ್ಕೆ ಎಷ್ಟು ಬೇಕು ಅಷ್ಟೇ ಹೇಳಿದರು. ಕೃಪಾಚಾರಕ್ಕೆ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಅವರು ಕೂಡ ಯಥಾಸ್ತು ನಿಮಗೇ ಜಯ ಅಂತ ಹೇಳಿದರು. ಚಂದ್ರರಾಜರ ಹೋಗ್ತಾರೆ, ಮಾವ ನಿಮ್ಮ ಸೋದರ ಮಾವ, ನೀವೀಗ ನಿಮ್ಮನ್ನು ಹೊಡಿಬೇಕಾಗಿದೆ, ನಾವೀಗ ಏನು ಮಾಡೋದು ಅಂದರೆ ಬಡಿರಿ ಮಾಡಾಯ ಅಂತ ಹೇಳ್ತಾರೆ, ನಾವೇ ತಪ್ಪು ಮಾಡ್ತಾ ಇದ್ದೇವೆ, ಇವೆಲ್ಲ ಗೆಲ್ಲೋರು ಹೋಗಿ ಅಂತ ಕಳಿಸಿಬಿಟ್ಟು ತಕ್ಷ ಧರ್ಮರಾಜ ವಾಪಸ್ ಬರ್ತಾ ಇದ್ದಾನೆ. ಎಷ್ಟು ಧರ್ಮರಾಜನ ಶಕ್ತಿ, ಈಗ ವಾಪಸ್ ಹೋಗ್ತಾ ಇದ್ದಾನೆ. ಕೃಷ್ಣ ತರ ಒಂದು ಮಾತಾಡೋದಿಲ್ಲ, ಕೃಷ್ಣ ಕೃಷ್ಣ ಅಂದ್ರೆ ಕೃಷ್ಣ, ನಾಟ್ಪಾತ್ ಬಾಲಕ್ಕೆ ಬಂದವ್ರನ್ನೇ ಬಿಡಿಸೋದು ಕಷ್ಟ, ಎಲ್ಲರ ಕೈಯಲ್ಲಿ ಮಾತಾಡಿಸೋ ಭಗವಂತ ಸುಮ್ಮನೆ ಓಡಾಡ್ತಾ ಇದ್ದ, ಭಕ್ತನ ಬೆಂಗಾವಲಾಗಿ ನಿಂತಿದ್ದಾನೆ. ಇನ್ನೇನು ವಾಪಸ್ ಹೋಗಬೇಕು, ಧರ್ಮರಾಜ ಘೋಷಣೆ ಮಾಡ್ತಾ ಇದ್ದಾನೆ. ಯುದ್ಧ ಇನ್ನೇನು ಪ್ರಾರಂಭವಾಗ್ತಾ ಇದೆ ನೋಡಿ, ಯಾಕೆ ಹೇಳ್ತಿರೋದೇನಲ್ಲ, ಯುದ್ಧ ಶುರುವಾಗಿಲ್ಲ ಈಗ, ಇನ್ನು ಕೂಡ ಯುದ್ಧ ಪ್ರಾರಂಭವಾಗ್ತಾ ಇದೆ. ನಿಮಗೆಲ್ಲ ಒಂದು ಘೋಷಣೆ ಕೊಡ್ತಾ ಇದ್ದೇನೆ, ಕೌರವರ ಕಡೆಯ ಜನಗಳು ಯಾರಾದರೂ ಕೂಡ ನನ್ನ ಕಡೆಗೆ ಬರಲಿಕ್ಕೆ ತಯಾರಾಗಿದ್ರೆ ಈಗಲೂ ಸ್ವಾಗತ ಅಂತ ಹೇಳಿದ್ರೆ, ಈ ಸಮಯದಲ್ಲೂ ಸ್ವಾಗತ ಮಾಡ್ತಾ ಇದ್ದೇನೆ, ಅವಶ್ಯವಾಗಿ ಬರಬಹುದು, ನಾನೊಂದು ಮಾತು ಕೊಡ್ತೇನೆ ಅಂತ ಹೇಳ್ತಾರೆ. ನನ್ನ ಬಳಿಗೆ ಈ ಯಾರು ಬರಲಿಕ್ಕೆ ತಯಾರಾಗ್ತೀರಿ, ಬಂದರೆ ಅವರ ಸಂಪೂರ್ಣ ರಕ್ಷಣೆಯ ಜವಾಬ್ದಾರಿ ನನ್ನದು ಅಂತ ಹೇಳ್ತಾರೆ. ನನ್ನ ಪ್ರಾಣಕರ್ತಕರ ಅವರನ್ನು ಕಾಪಾಡ್ತೇನೆ, ಯಾರು ಬರ್ತೀರಿ ಅಂತ ಆಹ್ವಾನ ಕೊಡ್ತಾಗ ಆಗ ಒಬ್ಬ ಬಂದನಂತೆ, ಜನದ ಮಧ್ಯೆ ಯಾರು ಅಂದ್ರೆ ಯುಯುತ್ಸು ಅಂತ ಒಬ್ಬ, ಅವನು ಕೂಡ ಋತರಾಷ್ಟ್ರನ ಮಗನೇ, ಗಾಂಧಾರಿಯ ಮಗನಲ್ಲ, ಇದು ವಿಶೇಷ, ಋತರಾಷ್ಟ್ರನ ಮಗ, ಕೌರವರ ತಮ್ಮ, ಸಾಕ್ಷಾತ್ ತಮ್ಮನಲ್ಲ ಅವನು, ತನ್ನ ರಥ ಮೊದಲಾದವುಗಳ ಸಮೇತ ಈ ಕಡೆ ಬಂದುಬಿಟ್ಟು ರಾಮಾಯಣದಲ್ಲಿ ವಿಭೀಷಣ ಹಾಗೆ ಬಂದವನು ರಾಮದೇವರ ಕಡೆಗೆ, ಮಹಾಭಾರತ ಯುದ್ಧದ ಕಾಲಕ್ಕೆ ಯುಯುತ್ಸು ಹೀಗೆ ಬಂದವನು ಧರ್ಮರಾಜನ ಕಡೆ, ಅಲ್ಲಿ ವಿಭೀಷಣ ಬದುಕಿದ, ಇಲ್ಲಿ ಯುಯುತ್ಸುನು ಬದುಕಿದ, ಆ ರೀತಿ ಬಂದ ಯುಯುತ್ಸುವನ್ನು ಧರ್ಮರಾಜ ಅಷ್ಟು ಚೆನ್ನಾಗಿ ಕಾಪಾಡುತ್ತಾರೆ. ಯುದ್ಧ ಮುಗಿದ ಮೇಲೂ ಕೂಡ ಸುಖವಾಗಿ ಉಳಿತಾನು, ಯುದ್ಧದಲ್ಲೂ ಸಾಯೋದಿಲ್ಲ, ಆಮೇಲೂ ಸಾಯೋದಿಲ್ಲ ಅಲ್ಲ, ಅವನಿಗೆ ಬಂದ ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡ್ತಾನೆ ಧರ್ಮರಾಜ. ಧರ್ಮ ತನ್ನ ನಂಬಿದವರನ್ನ ಹೇಗೆ ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮರಾಜನ ಶರಣ ಹೋಗಿದ್ದಕ್ಕೆ ಕಾಪಾಡಲೇ ಬಿಡ್ತಾನೆ. ಇದು ಯಾವಾಗಲೇ ಯುದ್ಧ ಶುರುವಾಗ ಇಷ್ಟೆಲ್ಲ ಕಥೆ ಇರಬೇಕಾದ್ರೆ ಭಗವದ್ಗೀತೆ ನಡೀತಿರಬೇಕಾದ್ರೆ ಯುದ್ಧ ಶುರುವಾಗಿತ್ತು ಅಂತ ಹೇಳಿದವರಿಗೆ ಇನ್ನೆಲ್ಲ ಗೊತ್ತಿಲ್ಲ, ಸುಮ್ಮನೆ ಬರೆದಿದ್ದು ಬರೆದಿದ್ದಷ್ಟೇ. ಯಾವುದೇ ಮಾತನ್ನ ಬರಿಬೇಕಾದ್ರೆ ಎಷ್ಟು ಕುಲಂಕಷ ಯೋಚನೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಎಷ್ಟು ದೊಡ್ಡ ಪವಾಡ ಪುರುಷರಾಗಿದ್ದಾರೆ, ಜನ ಕೇಳಿದ್ದಾರೆ, ಅದಕ್ಕಿಂತ ದೊಡ್ಡ ಜ್ಞಾನಿಗಳು. ಆಚಾರ್ಯರ ಸಿದ್ಧಾಂತವನ್ನ ಸರಿಯಾಗಿ ತಿಳಿಸ್ತಕ್ಕಂಥ ಛಲ ಹೊತ್ತು ಭೂಮಿಗೆ ಅಷ್ಟು ಉಪಕಾರ ಮಾಡಿದ ಮಹಾನುಭಾವ. ಭಗವದ್ಗೀತೆಯ ಮೇಲೆ ಅವರು ಬರೆದಿರ್ತಕ್ಕಂಥ ಕೃತಿಗೆ ಗೀತಾರ್ಥ ಸಂಗ್ರಹ ಅಂತ ಹೆಸರು, ಗೀತಾ ವಿರುದ್ಧಿ ಅಂತ ಹೆಸರು. ಇಡೀ ಭಗವದ್ಗೀತೆಯ ಪ್ರತಿಶ್ಲೋಕಕ್ಕಿಂತ ಅರ್ಥವನ್ನು ಬರೀತಾರೆ. ಅದೆಲ್ಲ ಆಚಾರ್ಯರ ಮಧ್ವನ ಹೇಳಿದಂಥ ಅರ್ಥಗಳು, ಶ್ರೀಮದ್ ಆಚಾರ್ಯ ಹೇಳಿದ ಅರ್ಥಗಳನ್ನ ಜನಕ್ಕೆಲ್ಲ ತಿಳಿಯ ಹಾಗೆ ಅತ್ಯಂತ ಸುಲಭವಾದ ಸಂಸ್ಕೃತದೊಳಗೆ ಸರಳವಾದ ಶೈಲಿಯೊಳಗೆ ಪ್ರತಿ ಶ್ಲೋಕಕ್ಕೂ ಬರೆದುಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಉಪಕಾರ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನಗಳಿಗೆ ಗೊತ್ತಿಲ್ಲ, ಆ ವೃಂದಾವನ ಗೊತ್ತಿರೋ ಜನಗಳಲ್ಲಿ ನೂರಕ್ಕೆ ಒಬ್ಬರಿಗೂ ಕೂಡ ರಾಯರಿತ್ತ ಗ್ರಂಥ ಬರೆದ ಗೊತ್ತಿರೋದಿಲ್ಲ. ಇದು ದೊಡ್ಡ ದುರಂತ ಇತ್ತು. ಅವರ ತತ್ವೋಪದೇಶದ ಹಿರಿಮೆ ಮೂಲತಃ ಶ್ರೀಮದ್ ಆಚಾರ್ಯರ ಉಪದೇಶವನ್ನ ಮುಟ್ಟಿಸ್ತಕ್ಕಂಥ ಯಶಸ್ಸನ್ನ ಯಾವ ಮಟ್ಟದಲ್ಲಿ ಕಂಡಿದೆ ಎಂಬ ನೋಡಬೇಕು. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಮಹೀಪತೆ ಋತ್ರಾಕ್ತ ರಾಜ ಅಂತ ಅರ್ಜುನ ಆ ಸಮಯದಲ್ಲಿ ಧನುಹು ಉದ್ಯಮ್ಯ ಧನಸು ತಗೊಂಡ ಋಷಿಕೇಶಂ ಋಷಿಕೇಶನಾದ ಕೃಷ್ಣನನ್ನು ಕುರಿತು ಇದಮಾಹ ಮಹೀಪತೆ ಈ ವಾಕ್ಯವನ್ನು ಆಡಿದನು. ಅರ್ಜುನನ ಮೊದಲ ಮಾತು ಬರ್ತಾ ಇದೆ. ಅರ್ಜುನ ತನ್ನ ಘನತೆ ಗೌರವ ತಕ್ಕಂತೆ ಮಾತಾಡ್ತಾನೆ. ಅರ್ಜುನ ಸೇನೆಯೋರ್ ಉಭಯೋರ್ ಮಧ್ಯೆ ಕಥಂ ಸ್ಥಾಪಯ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ ಯೋಚ್ಯಮಾನವೇಕ್ಷೇಹಂ ಯೇ ತೇತ್ರ ಸಮಾಗತಃ ಧಾತ್ಮರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರೇತಿಗಿರಿಷವಃ. ಇಷ್ಟು ಅರ್ಜುನ ಆಡಿದ ಮಾತುಗಳು, ಎಷ್ಟು ಸುಂದರವಾದ ಮಾತುಗಳು. ಸೇನೆಯೋರ್ ಉಭಯೋರ್ ಮಧ್ಯೆ ಕಥಂ ಸ್ಥಾಪಯ್ಯಮೇ ಅಚ್ಯುತ, ಆತನ ಮೊದಲ ಮಾತು ಅಚ್ಯುತ ಅಂತ ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣನನ್ನ ಕರೆಯ ರೀತಿ ಅಚ್ಯುತ, ಉಭಯೋಹೋ ಸೇನೆಯೋರ್ ಮಧ್ಯೆ ಮೇ ರಥಂ ಸ್ಥಾಪಯ, ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ಯಾಕೆ ತಿಳಿಸ್ಬೇಕು, ನಾನೀಗ
ಈ ಯುದ್ಧ ರಂಗದಲ್ಲಿ ಯಾರು ಯುದ್ಧ ಮಾಡಬೇಕು ಅಂತಿದೆಯಲ್ಲ ಅದನ್ನು ನೋಡಕ್ ಹೊರಟಿದ್ದೇನೆ. ನಾನೀಗ ಯುದ್ಧೇಚ್ಛೆಗಳನ್ನು ನೋಡಕ್ ಹೊರಟಿದ್ದೆ. ಯೋಚ್ಯಮಾನ ಅವೇಚ್ಛೇಹಂ ಏನೇತ್ರ.